ತದೋಷಂ ಸರ್ವೇಶ್ವರಂ ಗುರುಮಜೇಶ ಋತಂ ಪ್ರಣಮ್ಯ ವಕ್ಷಾಮಿ ರುಗರ್ಥಮತಿ ತುಷ್ಟಿಕರಂ ತದಸ್ಯಾ. ಪಾವಕಾನ ಸರಸ್ವತಿ ವಾಜೇಭಿರ್ ವಾಜಿನೀವತಿ ಯಜ್ಞಂ ವಸ್ತು ವಿಧಾ ಧಿಯಾ ವಸು ಅಂತೇಳಿ ಇಲ್ಲಿ ಸರಸ್ವತಿ ಅಂತ ಶಬ್ದಕ್ಕೆ ಅರ್ಥ ಹೇಳಿದರು. ಸರಹ ಅಂದ್ರೆ ಹರಿಹಿ, ಆ ಪರಮಾತ್ಮನ ಪ್ರತಿಪಾದನೆ ಮಾಡೋದ್ರಿಂದ ಭಾರತೀ ದೇವಿಗೆ ಸರಸ್ವತಿ ಏನಂತ ಹೆಸರಿದೆ, ಸರಸ್ವತಿ ಅಂತ ಕರೆದಿದ್ದಾರೆ. ಅದೇ ರೀತಿ ಸರಹ ಅಂದ್ರೆ ಹರಿಯ ಗುಣಗಳು ಅಂತ ಅರ್ಥ. ಹರಿಯ ಗುಣಗಳು ಪರಮಾತ್ಮನಲ್ಲಿ ಯಾವಾಗಲೂ ತುಂಬಿರುವಂತಹ ಪರಮಾತ್ಮನಿಗೆ ಅಂತ ಗುಣಪೂರ್ಣನಾದ ಪರಮಾತ್ಮನನ್ನು ವರ್ಣನೆ ಮಾಡೋದರಿಂದ ಶಾಸ್ತ್ರಗಳಿಗೆ ಸರಸ್ವತಿ ಅಂತ ಕರೀತಾರೆ. ಬಹಳ ಮುಖ್ಯ ಅಂದ್ರೆ ಶಾಸ್ತ್ರ ಡೆಫಿನೇಷನ್ ಏನಂತಾಯ್ತು, ಈಗ ಹರಿಗಳು ಗುಣ ವರ್ಣನೆ ಮಾಡೋದು ಅಂತ. ಸೊ ನಿರ್ಗುಣ ಹೇಳುತ್ತೆ ಅಂದ್ರೆ ಹೊರಟೋಯ್ತು ಅಲ್ಲಿಗೆ, ಅರ್ಥನೇ ತಪ್ಪಿ ಹೋಯ್ತಾ ಅರ್ಥ ಆಯ್ತಾ. ಈಗ ನಿರ್ಗುಣತ್ವ ಪ್ರತಿಪಾದಕತ್ವ ಅಂಬುದು ವ್ಯಾಹತ, ಯಾಕೆ ಬಾಯಿ ತೆಗೆಯೋದೇ ಮಾತಾಡೋದಕ್ಕೆ ಅಂದಮೇಲೆ ಇನ್ನು ಶಬ್ದ ಬಂತ ಮಾತಾಡಿದ ಅಂದ ಅರ್ಥ ಇಲ್ಲ. ಆಗ ಮಾತಾಡದ ಅಂದ್ರೆ ಮಾತುಗಳನ್ನೇ ಆಡದ ಅಂತ ಹೇಗೆ ಅರ್ಥನೋ, ಸರಸ್ವತಿ ಅಂದ್ರೆ ಏನರ್ಥ, ಪರಮಾತ್ಮನ ಗುಣಗಳನ್ನೇ ಪ್ರತಿಪಾದನೆ ಮಾಡಬೇಕೇ ಹೊರತು ನಿರ್ಗುಣತ್ವ ಹೇಳೋ ಚಾನ್ಸೇ ಇಲ್ಲ. ಜೊತೆ ದೋಷನೂ ಹೇಳೋದಿಲ್ಲ, ಹೊಸ ಅರ್ಥ ಇದೆ ಅದಕ್ಕೆ. ದೋಷನ ಹೇಳೋದಿಲ್ಲ, ಆದ್ರಿಂದಾಗಿ ರಾಮಾಯಣಾದಿಗಳು ಏನು ಬರಲಿಕ್ಕೆ ಸಾಧ್ಯ ಇಲ್ಲ, ದೋಷ ಪ್ರತಿಪಾದನೆ ಸಾಧ್ಯ ಇಲ್ಲ. ಅದು ಧ್ವನಿ ಅದು ಒಂದು ಗುಣಗಳನ್ನು ಹೇಳುತ್ತೆ ಅಂತ ಹೇಳಿದ್ರಿಂದ ಒಂದು ಹೊರಟೋಯಿತು, ನಿರ್ಗುಣತ್ವ ಭಂಗ ಆಯಿತು. ಇನ್ನೊಂದು ಕಡೆಗೆ ದೋಷ ಪ್ರತಿಪಾದಕತ್ವ ಭಂಗನೂ ಬಂತದ್ರಿ. ಸರಸ್ವತಿ ಅನ್ನೋ ಶಬ್ದದಲ್ಲೇನೆ ವಿಶೇಷವಾದ ಸ್ವಾರಸ್ಯ ಇದೆ ಅಂತ ತೋರಿಸಿ ಅದಕ್ಕೆ ಪಾವಕಾನ ಸರಸ್ವತಿ ಅಂತ ಹೇಳಿ ನಮ್ಮನ್ನು ಶೋಧನೆ ಮಾಡತಕ್ಕಂಥ ಪೂರ್ವವಾದ ವಸ್ತು ಯಾವುದು ಅಂದರೆ ಸರಸ್ವತಿ ಅಂತ ತಿಳಿಸಿ. ಹರಿಪ್ರಿಯತ್ವತೋ ವಾಯು ಸರಸ್ವಾನ್ ತತ್ಪ್ರಿಯ ಅಥವಾ ಇನ್ನೊಂದು ಅರ್ಥ ಹೇಳುತ್ತಾರೆ. ಸರಸ್ವಾನ್ ಅಂತ ಹೇಳಿದರೆ ವಾಯುದೇವರು, ಯಾಕೆ ಹರಿಗೆ ಅತ್ಯಂತ ಪ್ರಿಯ. ಸರಹ ಅಂದರೆ ಹರಿ, ಸರಸ್ವಾನ್ ಅಂದರೆ ಧನವಾನ್ ಇದ್ದ ಹಾಗೆ. ಹರಿಯ ಭಕ್ತರಾದ ವಾಯುದೇವರು ಆತ್ಮ ನಿತ್ಯಸತ್ವಸ್ಥ ಆತ್ಮವಾನ್ ಅಂತ ಬಂತಲ್ಲ ಹಾಗೆ. ತತ್ಪ್ರಿಯ ಅಥವಾ ಅಂತ ಅಲ್ಲಿ ಬಂದೆ ಬಂದೆ ಅದೇ ತಾನೆ ಇನ್ನು ಮುಂದೆ ಆಯ್ತಾ. ಹೌದು, ಹಾಂ ಹಾಂ, ಏನಾಯ್ತು ಅಲ್ಲಿಗೆ ಆ ವಾಯುದೇವರಿಗೆ ವಾಯುದೇವರು ಸರಸ್ವಾನ್, ಅವ್ರ ಪತ್ನಿಯಾಗಿದ್ದ ಸರಸ್ವತಿ ಅಂತ ಭಾರತೀಯ ಹೆಸರು ಅಂತ ಆಯ್ತು. ಇನ್ನ ಬಹುವರ್ಣ ಸರಸ್ವತಿ ಪ್ರತೇತ ಇತಿ ಕೇತುನ ಧಿಯೋ ವಿಶ್ವ ವಿರಾಜತಿ ಅಂತೇಳಿ ಅದನ್ನು ಹೇಳಿದ್ರು. ಆ ಸೂಕ್ತದ ಅರ್ಥನಾಯ್ತು. ಈಗ ಬಹುವರ್ಣ ಅಂದರೆ ದೊಡ್ಡ ಸಾಗರ ಪರಮಾತ್ಮನೇ. ಸ್ವಮಾತ್ಮಾನಂ ಪ್ರಕಾಶಯೇ ವಿರಾಜಯತಿ ವಿಶ್ವಾಶ್ಚ ವಿಶ್ವಾಂಶ್ಚ ಧಿಯ ಸುಜ್ಞಾನದಾನತಃ. ಪರಮಾತ್ಮ ತಾನು ಗುಣದಿಂದ ಹೊಳಿತಾ ಇದ್ದಾನೆ, ಮತ್ತು ಉಳಿದವರೆಲ್ಲ ಸುಜ್ಞಾನವನ್ನು ಕೊಟ್ಟು ಅವ್ರನ್ನ ಹೊಳಸ್ತು ಬೆಳೆಸ್ತಾ ಇದ್ದಾನೆ. ಯಾವುದು ಕೊಟ್ಟರು ಮನುಷ್ಯ ಬೆಳೆಯೋದಿಲ್ಲ, ಜ್ಞಾನ ಕೊಟ್ಟರೆ ಮಾತ್ರ ಹೊಡಿತಾನೆ. ಅದಕ್ಕೆ ಬ್ರೈಟ್ ಅಂತ ಕರೆಯೋದು ಯಾವಾಗ ಜ್ಞಾನ ಇದ್ರೆ ಮಾತ್ರ. ಅದಕ್ಕೆ ದೇವರಿಗೆ ಏನಂತ ಹೆಸರಿದೆ, ತಾನು ಮೊಹ ಅರ್ಣನಾಗಿದ್ದಾನೆ, ತನ್ನ ಭಕ್ತರಿಗೂ ಕೂಡ ಏನು ಕೊಡ್ತಾನೆ, ಮಹಾ ತೇಜಸ್ಸನ್ನು ಕೊಟ್ಟಾನೆ ಜ್ಞಾನದ ಮೂಲಕವಾಗಿ. ಸೂಕ್ತಂತೂ ಅನಾರತಂ ಪ್ರೋಕ್ತಂ ಅನುವಾಗೇಕಕಾಲಿಕ ಅನ್ಯಥಾತ್ವಂಚ ತತ್ರ ಸ್ಯಾತ್. ಆ ಅನು ಇಲ್ಲಿದೆ, ಅವಾಪೋ ದ್ವಾಪತಸ್ತು ರುಚಾಂ ವೇದಾನಂತತ್ವ ವಿಜ್ಞಪ್ತೈ ತೌ ಚಕ್ರೇ ಪಾದರಾಯಣ. ಅಲ್ಲೊಂದು ನೋಟ್ ಅದು, ಸೂಕ್ತ ಅತ್ರ ಸೂಕ್ತಾನುವಾಕೋ ವರ್ಗಶ್ಚ ಪರಿಸಮಾಪ್ತ. ಅಲ್ಲೊಂದು ಸೂಕ್ತಾನುವಾಕ ಮುಗಿಹೋಗುತ್ತೆ, ವರ್ಗ ಮುಗಿದೋಗುತ್ತೆ, ಒಂದು ವರ್ಗ ಮುಗಿಯುತ್ತೆ. ಅದಕ್ಕೆ ಆಚಾರ ಅದ ಬಗ್ಗೆ ನೋಟ್ ಬರೀತಾರೆ. ಸೂಕ್ತಂತೂ ಅನಾರತಂ ಪ್ರೋಕ್ತಂ, ಅನಾರತ ಅಂದರೆ ನಿರಂತ. ಯಾವುದನ್ನ ಮಧ್ಯೆ ಗ್ಯಾಪ್ ಇಲ್ಲದೆ ಉಚ್ಚಾರಣೆ ಮಾಡ್ತಾರಲ್ಲ ಅದಕ್ಕೇನಂತ ಕರೀತಾರೆ, ಸೂಕ್ತ ಅಂತ ಕರೀತಾರೆ. ಅನುವಾಗ್ ಏಕಕಾಲಿಕ, ಅನುವಾಕ್ ಎಂಬುದು ಏಕಕಾಲಿಕ. ಯಾವುದೋ ಒಂದು ರುಕ್ಕನ್ನು ಹಾಗೆ ತೆಗೆದು ಹೇಳಿದಾಗ ಅದು ಅನುವಾಕ್. ಋಷಿಭಿರ್ ದರ್ಶನ ಸಮಯೇ ಯಾವ ನಿರಂತರ ಕಾಲೇ ದೃಶ್ಯತೆ ಅಸೌ ಅನುವಾಗುಚ್ಯತೆ. ಮೂಲವೇದೇ ರುಚಾಂ ಯಃ ಕ್ರಮಃ ತತ್ತ ರುಚೋ ಅಂತರಿತಾ ಕೃತ್ವಾ ಯಾವತ್ ಪಠಿತಂ ತಾವದ್ ಉಪವೇದೇ ಸೂಕ್ತ ಮುಚ್ಚತೆ. ಮೂಲವೇದ ಉಪವೇದ ಅಂತ ಎರಡು ಭಾಗ. ಮೂಲವೇದ ಅನ್ನೋದು ಒಂದು ತಂದದೇ ಆದ ಕ್ರಮದಲ್ಲಿರುತ್ತೆ. ಅನುವೇದ ಅಂಬುದು ಏನು, ಉಪವೇದ ಏನು ಮಾಡ್ಕೋತಾರೆ, ಋಷಿಭಿ ದರ್ಶನ ಸಮಯೇ ಯಾವ ನಿರಂತರ ಕಾಲೇ ದೃಶ್ಯತೆ ಅಸೋ ಅನುವಾಗುಚ್ಯತೆ. ಆ ರಿಲೆವೆಂಟ್ ಪೋರ್ಷನ್ ಮಾತ್ರ ಋಷಿ ಕಾಣ್ತಾರೆ. ಆ ಋಷಿ ತನಗೆ ಬೇಕಾದ ಭಾಗವನ್ನು ಮಾತ್ರ ಕಾಣ್ತಾನೆ, ಅರ್ಹತೆ ಇರೋ ಭಾಗವನ್ನು ಮಾತ್ರ, ಅದು ಅನುವಾಕ್. ಆದ್ರೆ ಮೂಲ ವೇದದೊಳಗೆ ಆ ಸೂಕ್ತ ಆಜಿಟಿ ಬಂದಿರುತ್ತಲ್ಲ ಅದನ್ನ ಏನಂತ ಕರೀತಾರೆ, ಸೂಕ್ತ ಅಂತ ಕರೀತಾರೆ. ಅದು ಸೂಕ್ತ, ಅದು ಅನುವಾಕ್ಯ. ಇನ್ನೂ ಹೇಳೋದಾದ್ರೆ ಕೊಟೇಶನ್ ಕೊಡ್ಬೇಕಾದ್ರೆ ಎಷ್ಟು ಗೊತ್ತಿವಲ್ಲ ಆ ಟೈಪ್. ಯಾವುದೋ ಒಂದು ಪುಸ್ತಕ ಇದೆ, ನಾವು ಒಂದು ಕೋಟ್ ಮಾಡಬೇಕಾಗಿದೆ, ಇಡೀ ಪುಸ್ತಕ ಕೋಟ್ ಮಾಡೋಕೆ ಹೋಗೋದಿಲ್ಲ. ಏನು ಮಾಡ್ತೀವಿ ನಾವೀಗ, ಬೇಕಾದ ಅಂಶವನ್ನು ಮಾತ್ರ ದಟ್ ಇಸ್ ಅನುವಾದ ಮಾಡ್ತೇವೆ ಎಂಬ ರೀತಿಯೊಳಗೆ ಅನುವಾಕ್ ಅಂತ ಹೆಸರು. ಗೊತ್ತಾಯ್ತಾ, ಅದು ಸಮಗ್ರ ಮೂಲವೇದ ಮೊದಲು ಬರೋದು ಸೂಕ್ತ. ಆ ಒಬ್ಬ ಋಷಿ ಅದನ್ನು ಕಂಡುಬಿಟ್ಟು ಏನು ಉಚ್ಚಾರಣೆ ಮಾಡಿ ಹೇಳ್ತಾನೆ, ಅದೇನಂತ ಕರೀತಾರೆ, ಅನುವಾಕ್ ಅಂತ ಕರೀತಾರೆ. ರುಚ ಸರುಚ ಉದ್ಧೃ, ಅದಕ್ಕೆಲ್ಲ ಅಲ್ಲಿ ಏನು ಬಂತು ಕೊನೆಗೆ, ಅನ್ಯಥಾತ್ವಂಚ ತತ್ರಶ್ಚ ತಾವಾಪ ಉದ್ವಾಪತಸ್ತ್ವ ರುಚಾಪ್. ಈ ರೀತಿ ಇರೋದ್ರಿಂದ ಋತುಗಳು ಆವಾಪ ಆಗ್ಬೋದು, ಉದ್ವಾಪ ಆಗ್ಬೋದು, ಕೆಲವು ಹೆಚ್ಚು ಒಂದರಲ್ಲಿ ಹೇಳ್ತಾ ಹೇಳ್ತಾ ಕೆಲವು ಅಡಿಷನ್ ಆಗ್ಬೋದು, ಬೇರೆ ಕಡೆಯಿಂದ ಸೇರಿಸ್ಬೋದು, ಕೆಲವು ಬಿಟ್ಟುಬಿಟ್ಟು ಅದಕ್ಕೆ ನಿಲ್ಲಿಸಿಬಿಡುವು. ಎರಡು ರೀತಿಯಾದ ಸಂಭವ ಇದೆ ಅನುವಾಕಗಳಲ್ಲಿ. ವೇದಾನಂತತ್ವ ವಿಜ್ಞಪ್ತೆ ತೌಚಕ್ರೆ ಬಾದರಾಯಣ, ಹೀಗೆ ಯಾಕೆ ಮಾಡಬೇಕು ಅಂತ ಕೇಳಿದರೆ, ವೇದಗಳು ಅನಂತ. ಉದಾಹರಣೆ, ಯಾವುದೋ ಒಂದು ನಾಲ್ಕು ಲೈನ್ ಇರುತ್ತೆ, ಫುಲ್ ಕೋಟ್ ಮಾಡಿಬಿಡುತ್ತೆ. ಅದು ಇಷ್ಟು ಪುಸ್ತಕದಲ್ಲಿ ಫುಲ್ ಕೋಟ್ ಮಾಡೋಕ್ರೆ ಏನಾಗುತ್ತಾಗ? ನಾ ಬರೀತಿರೋ ಲೇಖನ, ಇಡೀ ಪುಸ್ತಕನೇ ಕೋಟ್ ಮಾಡಿದರೆ ಎರಡು ದೋಷ, ಒಂದು ಇರ್ರೆಲೆವೆಂಟ್ ಆಗೋ ಸಂಭವ ಇದೆ, ಅಥವಾ ಏನಾಗುತ್ತೆ, ತೂ ಬಿಗ್ ಆಗಿಬಿಡುತ್ತೆ, ಓದೋರು ಏನೋರಿಗೂ ಗೊತ್ತೇ ಆಗೋದಿಲ್ಲ. ವೇದಗಳು ಏನವು? ಅನಂತವು. ಅನಂತ ವೇದಗಳಲ್ಲಿ ಒಬ್ಬ ಋಷಿ ಅನಂತ ವೇದ ಕಾಣಸಿಕ್ತಿ ಯಾವ ಋಷಿಗೂ ಇಲ್ಲ, ಬ್ರಹ್ಮವಾಗಿಗಳು ಅಂತ ಹೊರಟುಬಿಟ್ಟುಬಿಟ್ರೆ ಅದಕ್ಕೆ ಅವ್ರು ಎಷ್ಟು ಕಾಣ್ತಾರೆ? ಸ್ವಲ್ಪೇನೆ. ಆದ್ದರಿಂದ ಅವರು ಕಂಡಿದ್ದನ್ನ ಹಾಗೆ ರೆಕಾರ್ಡ್ ಮಾಡ್ತಾರೆ, ಮೂಲ ವೇದ ಹಾಗೆ ಇಟ್ಟಿದ್ದಾರೆ. ಅದಕ್ಕೇನೆ ರುಚಸ್ಸ ಸರ್ಜ ವೇದಾನಂತತ್ವ ವಿಜ್ಞಪ್ತಿ ತೌಚಕ್ರೇ ವಾದರಾಯಣ. ವೇದ ಅನಂತ ಅಂತ ತಿಳಿಸೋದಕ್ಕೋಸ್ಕರ ವೇದವ್ಯಾಸ ದೇವರು ಹಾಗೆ ಮಾಡಿದ್ದಾರೆ. ರುಚಸ್ಸರುಚ ಉದ್ಧೃತ್ಯ ಋಗ್ವೇದಂ ಕೃತವಾನ್ ಪ್ರಭು ಯಜೂಂಶಿ ನಿಗದಾಚ್ಚೈವ ತಥಾ ಸಾಮಾನಿ ಸಾಮತಃ ಏವಂ ಪುರಾಣ ವಚನಾತ್ ಉದ್ಧೃತಾ ಹಿತತಸ್ತತಃ ರುಚಶಾಖಾತ್ವಮಾಪನ್ನಾಃ ಶಿಷ್ಯ ತಚ್ಛಿಷ್ಯ ಕೈರಿಮಃ. ರುಚಸ್ಸ ರುಚ ಉದ್ಧೃತ್ಯ, ದೊಡ್ಡ ಋಗ್ವೇದದ ಮಹಾಸಾಗರ ಇದೆ ಅಂತೆ. ಅದಕ್ಕೆ ಋಕ್ಗಳನ್ನು ತೆಗೆದು ತೆಗೆದು ಏನು ಮಾಡಿದ್ದಾರೆ, ನಮಗೆ ಋಗ್ವೇದ ಅಂತ ಕೊಟ್ಟಿದ್ದಾರೆ. ಇವತ್ತು ನಾವು ಕಂಡು ಸಿಕ್ಕಿರೋವೇಗ ಅಷ್ಟೇ ಅಲ್ಲ ಇರೋದು, ಜಸ್ಟ್ ಎ ಪಾಲ್ಟ್ ಇದ್ದಾಗ ಲೆಕ್ಕ, ಇಟ್ ಸ್ಮಾಲ್ ಪೋರ್ಷನ್ ಅಷ್ಟೇ ನಮಗೆ ಸಿಕ್ಕಿರೋದು, ಅದನ್ನೇ ಓದೋದಿಲ್ಲ ಮನುಷ್ಯ. ಅದು ನಿಜವಾಗ್ಲೂ ಅದು ಮಹಾಸಾಗರ ಅಂತ ಹೇಳ್ತಾರೆ. ಉದಾಹರಣೆಗೆ ಹರಿದ್ವಾರ ಇಷ್ಟೇ ಎಷ್ಟು ತಂದ್ಕೊಳ್ಳೋದು, ಗಂಗಾ ಅಂತ ಇಷ್ಟೇ ಗಂಗಾ ಇರೋದು, ಕೊಡುವಾಗ ಇದಂತ ಕೊಡೋದು, ಅದನ್ನು ಕೊಡಬೇಕಾದ್ರೆ ಗಂಗಾ ಅಂತಲೇ ಕೊಡೋದು, ಸ್ವಲ್ಪ ಗಂಗಾ ಅಂತ ಹೇಳೋದು, ಗಂಗಾ ಅಂತ ಕೊಳ್ಳಿ ಅಂತಲೇ ಕೊಡೋದು ಕೊಡಬೇಕಾದ್ರೆ. ಬಟ್ ನಿಜವಾದ ಗಂಗಾ ಇರೋದು ಎಲ್ಲಿದೆ? ಅಲ್ಲಿ. ಅದೇ ಉದ್ಧೃತ್ಯ ಇದೆ, ತಂದಿರೋ ಭಾಗ ಅಷ್ಟೇ, ಗೊತ್ತಾಯ್ತಾ? ಅಷ್ಟು ತರಲಕ್ಕೂ ಆಗೋದಿಲ್ಲ, ಇವ್ರು ತೊಗೊಳೋದಕ್ಕಾಗೋದಿಲ್ಲ, ತರೋದು ಕ್ಯಾರಿ ಮಾಡೋದು ಕೊಡ ಎಲ್ಲನೂ ಕಷ್ಟನೆ. ಇಷ್ಟು ಮಾತ್ರ ಕೊಟ್ಟು ಗಂಗಾ ಕೊಟ್ಟಂತ ಇವನಂತಾನೆ, ಗಂಗಾ ತಗೋಂತ ಅವನಂತಾನೆ, ಗಂಗಾ ಕೊಟ್ಟಂತ ಅವನಂತಾನೆ. ಇಬ್ಬರು ಪ್ರಯೋಗ ಹಾಗೆ ಮಾಡ್ತಾರೆ. ಆದ್ರೆ ಮೂಲ ಗಂಗಾ ದೊಡ್ಡದು ಅಲ್ಲಿದೆ, ಮತ್ತೆ ಅದು ಕೂಡ ಪೂರ್ಣ ಗಂಗಾ ಅಲ್ಲ, ಅದು ಒಂದು ಕವಲಷ್ಟೆ, ಭಗೀರಥದ ಒಂದು ಕವಲಷ್ಟೇನೆ. ಅದು 90% ಇರೋದಿಲ್ಲಿ ರುದ್ರ ತಲೆ ಮೇಲೇನೆ ಇದೆ, ಅದರ 90% ಇರೋದಿಲ್ಲಿ ಅಲ್ಲೇ ಸ್ವರ್ಗದಲ್ಲಿ ಆಕಾಶ ಗಂಗೆ ಅಲ್ಲೇ ಇದೆ ಅದು. ಬಟ್ ಇದು ಮಾತ್ರ ಇಷ್ಟನ್ನು ಗಂಗಾ ಅಂತೇವೆ, ಅಲ್ಲಿವರೆಗೂ ಗಂಗಾನೇ ಅದು ಪೂರ್ತಿಯಾಗಿ. ಸೊ ವೇದಗಳು ಹಾಗೆ ಹತ್ರ ಬರೋಣ. ನಾನು ನಾಲ್ಕಾರು ಸೂಕ್ತದಿಂದ ಹಿಡ್ಕೊಂಡ್ಬಿಟ್ಟು ಅನಂತ ವೇದದವರೆಗೂ ಏನದು? ವೇದನೆ. ವೇದವ್ಯಾಸರು ಏನು ಮಾಡಿದ್ದಾರೆ ಅನುಕೂಲಕ್ಕೋಸ್ಕರ? ರುಚಸ್ಸ ರುಚ ಉದ್ಧೃತ್ಯ, ಋಕ್ಕುಗಳನ್ನು ಮಾತ್ರ ತೆಗೆದು ಋಗ್ವೇದ ಅಂತ ಮಾಡಿದರು. ಅದೇ ರೀತಿ ಯಜುಂಶಿ ನಿಗದಾಚ್ಚೈವ, ನಿಗದ ಅನ್ನೋ ಭಾಗದಿಂದ ಯಜಸ್ಸನ ಭಾಗವನ್ನು ತೆಗೆದರು, ಸಾಮ ಭಾಗದಿಂದ ಸಾಮಗಳನ್ನು ತಂದರು. ಏ ಇದೆಲ್ಲ ನಾವು ಹೇಳಿದ್ದಲ್ಲ ಅಂತ ಆಚಾರ್ಯ ಹೇಳಿದ್ದಾರೆ. ಏವಂ ಪುರಾಣ ವಚನ ಉದ್ಧೃತಾಹಿ ತತಸ್ತತಃ, ಈ ಪುರಾಣ ವಾಕ್ಯ ಇರೋದ್ರಿಂದ ಆಯಾ ಭಾಗದಿಂದ ಅದನ್ನು ತೆಗೆದು ಹಾಕಿದ್ದಾರೆ. ಎಲ್ಲ ಮಿಕ್ಸ್ ಆಗಿಬಿಟ್ಟಾಗ, ಅಕ್ಕಿ ಕಾಳು, ಜೋಳದ ಕಾಳು, ಹೆಸರು ಕಾಳು, ಉದ್ದಿನ ಕಾಳು ಮಿಕ್ಸ್ ಆಗಿಬಿಟ್ಟಾಗ ಅದರ ಹಿಪ್ಪರಿಂದ ಒಂದೊಂದು ತೆಗೆದಿಟ್ಟರೆ ಹಾಗೂ ಆಯ್ತು. ಮೂಲವೇದ ಅಂಬುದು ಏನದು? ಅಖಂಡ. ಮೂಲವೇದ ಅಖಂಡ ಭಾಗ, ಅದೇ ಓದ ಸಾಮರ್ಥ್ಯ ಇಲ್ಲ ಅಂತೇಳಿ ಏನು ಮಾಡಿದ್ದಾರೆ? ಬೇರೆ ಬೇರೆ ತೆಗೆದಿಟ್ಟಿದ್ದಾರೆ. ವೃಷ ಶಾಖಾತ್ವ, ಆಮೇಲೆ ಬುಕ್ಕುಗಳು ಮತ್ತೇನಾದ, ಆಮೇಲೆ ಅನೇಕ ಶಾಖೆಗಳಾಗಿಬಿಟ್ಟು. ಆಮೇಲೆ ಮೊದಲು ತಂದಿದ್ದೇ ಸ್ವಲ್ಪ, ದೊಡ್ಡ ತಂಬಿಗೆಲ್ಲ ತಂದು ಮತ್ತೆ ಐದಾಗ್ತೀವಿ, ಸಣ್ಣ ಪುಟ್ಟ ಲೋಟಕ್ಕೆ ಹಾಕಿದರೆ ಹಾಗೂ ಹಾಗೆ. ಅಲ್ಲಿ ದೊಡ್ಡ ಪಾಟಲು ತಂದುಬಿಡೋದು, ನುಬ್ಬ ಜನಕ್ಕೆ ಅದನ್ನ ಕೊಡೋಕ್ಕಾಗೋದಿಲ್ಲ, ಇಷ್ಟಿಷ್ಟೇ ತಂದು ಎಲ್ಲ ತುಂಬಿಸಿ ಮತ್ತೆ ಕೊಟ್ಟರೆ ಹಾಗೂ ಹಾಗೆ. ಅದು ಶಾಖ ಆಯ್ತು, ಮೊದಲನೇದು ಅದು ಶಾಖ, ಅದರ ಉಪಶಾಖ, ಮತ್ತೆ ಶಾಖ. ಈ ರೀತಿ ಶಿಷ್ಯ ತಿಷ್ಯ ಕೈ ರಿಮಾಹ, ಶಿಷ್ಯರು ಮತ್ತೆ ಶಿಷ್ಯರು ಸೇರಿ 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 ಕೊನೆ ಆಯಿತು, ಎಷ್ಟೋ ಭಾಗಗಳಾಗಿ ಹೋಗಿ. ಮಾನಸ್ತೇನೇತಿ ಪೂರ್ವಾಸು ಯುವರತಾ ದೃಶ್ಯ ತೀರ್ಥತಃ ಶುನಶ್ಚೇಪೋದಿತಾಭ್ಯಶ್ಚ ಪಠ್ಯಂತೆ ಅನ್ಯತ್ರ ಕಾಶ್ಚನ. ಅಲ್ಲಿಗೆ ಓಂ ಸಮಸ್ತ ಗುಣ ಸಂಪೂರ್ಣ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಚತೆ. ಯಾವುದಾಗಿತ್ತು?